ஹரி ஓம் ஸ்ரீ குருபியோ நம. அப்புறமும் மங்கரயுதம் அதிதம் இன்னும் சுகா ஆனந்த சீர்த்தம் விஜய சாப்பிடையாபம் வித்யா சித்தாந்த சித்தாந்த வித்வம்சன லட்சண அதிகாரம் பிரத்யேசரி வியாசித்த குரு பூயா தஸ்மிஷ்டாத்தே தப்போ வித்யாவிரக்தாதி சத்மகாக்கரான வாதிராத குரு ஏக்கிய பிராஷய உச்சய ராகவேந்திராய சத்திய மத்தாய பலதாங்க புக்ஷயம் தாம் காமதேனவே துர்வாய தாந்தவே வைஷ்ணவேந்தி வரேந்திரே ஸ்ரீ ராகவேந்திர உயிரின மத்தியாளவே ஆ பாதமொழி பர்யந்தம் குருநாமஸ்மரணே தேன வித்யா பிரசந்தி ஸ்ரீ சிந்த மனோரதாக ஹரி ஓம் ஸ்ரீ குருபியோ நம. ನಾವು ಮಂತ್ರ ವಿಜಯದಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ 20ನೇ ಶ್ಲೋಕ ನೋಡಿದ್ದೀವಿ. ಸದಾರಿತಾರಿಂ ಪರಮಂ ಪುಮಾಂಸಂ ಸಮನ್ವಯಾಸಿ ನರದೇವ ಪುತ್ರಿಯ ವಹ್ನಿ ಪ್ರವೇಶಾದಿ ಗದಾತ್ಮಶುದ್ಧ ವಿರಾಜಿತಂ ಕಾಂಚನ ಮಾಲಯೇವ ಅನ್ನೋದನ್ನು ನೋಡಿದ್ದೀವಿ. ಇವತ್ತು 21ನೇ ಪದ್ಯ ಶ್ಲೋಕ ಮೊದಲನೇ ಸರ್ಗ ಪ್ರಥಮ ಸರ್ಗ ಮಂತ್ರ ವಿಜಯದಲ್ಲಿ ಅದು ಹೀಗಿದೆ. ಶ್ಯಾಮಂ ಸ್ಮಿತಾಸ್ಯಂ ಋತುದೀರ್ಘಹಸ್ತಂ ಸರೋಜನೇತ್ರಂ ಗದರಾಜಯಾತ್ರಂ ವಪುರ್ಜಗನ್ಮಂಗಳಮೇಷದುಭ್ಯಾಂ ಸಿರಾದ್ ಅಯೋಧ್ಯಾಧಿಪತೇ ಶಿಷೇವೇ ಅಂಥೇಳಿ ಹನುಮಂತದೇವರ ಸಂಕ್ಷೇಪವಾದ ಚರಿತ್ರೆ ಏನು ಅಂತ ಹೇಳ್ತಾ ಬಂದಿದ್ದಾರೆ. ಹನುಮಂತದೇವರು ಹೇಗೆ ಅಧ್ವರ್ಯವನ್ನು ಮಾಡಿ ಯುದ್ಧದಲ್ಲಿ ತಾವು ಒಂದು ಮುಖ್ಯವಾದ ಪಾತ್ರೆಯನ್ನು ವಹಿಸಿದ್ದಾರೆ ಅಂತ ಹೇಳಿದ ಮೇಲೆ, ಅದಾದ ಮೇಲೆ ರಾಮಾರ್ಚನ ರಾಮಚಂದ್ರ ದೇವರನ್ನು ಸೇವೆ ಮಾಡುವುದಕ್ಕಾಗಿ ಅವರು ಗಿರೀಂದ್ರವನ್ನು ಸಂಜೀವಿನಿ ಪರ್ವತವನ್ನೇ ತಂದಿದ್ದಾರೆ, ಅದಕ್ಕಿಂತ ದೊಡ್ಡ ಕೆಲಸ ಆಗಿ ಅವರು ಭಾವನೆ ಮಾಡಿದ್ದು ಎರಡು ಕೈಗಳಿಂದ ಹೂಗಳನ್ನು ತಗೊಂಡು ಭಗವಂತನ ರಾಮದೇವರು ಸೇವೆಯನ್ನು ಮಾಡಲಿಕ್ಕೆ ಅವರು ನಿತ್ಯ ಆಕಾಂಕ್ಷಿಗಳಾಗಿದ್ದಾರೆ. ಅದಾದ ಮೇಲೆ ಆ ಹನುಮಂತದೇವರು ರಾಮದೇವರನ್ನು ಅನುಸರಿಸಿ ಅಯೋಧ್ಯಕ್ಕೆ ಹೋಗಿ ಆ ರಾಮಚಂದ್ರ ಸೀತೆಯ ಸ್ವೀಕಾರ ಮಾಡಿದ ಮೇಲೆ ಅಯೋಧ್ಯಕ್ಕೆ ರಾಮಚಂದ್ರ ಹೋದಾಗ ಅವರ ಜೊತೆಯಲ್ಲಿ ಹನುಮಂತದೇವರು ಹೋಗಿದ್ದಾರೆ ಅನ್ನೋದನ್ನು 20ನಲ್ಲಿ ಹೇಳಿದ ಮೇಲೆ, ಅಲ್ಲಿ ಹನುಮಂತ ದೇವರು ಆ ರಾಮಚಂದ್ರ ದೇವರನ್ನು ಹೇಗೆ ಸೇವೆ ಮಾಡ್ತಾ ಇದ್ದಾರೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ ರಾಮನ ವರ್ಣನೆ, ಹನುಮಂತ ದೇವರು ಸೇವೆ ಮಾಡುವ ವರ್ಣನೆ ಇಲ್ಲಿ ಬರುತ್ತೆ. ಅದರ ಅನ್ವಯ ಹೇಗೆ ಬರುತ್ತೆ? ಏಷಃ ಶ್ಯಾಮಂ ಸ್ಮಿತಾಸ್ಯಂ ಋತು ದೀರ್ಘಹಸ್ತಂ ಸರೋಜ ನೇತ್ರಂ ಗದರಾದ ಯಾತ್ರಂ ಜಗನ್ ಮಂಗಳಂ ಅಯೋಧ್ಯಾಧಿಪತೇ ವಪುಃ ದೃಭ್ಯಾಂ ಸಿರಾತ್ ಸಿಷೇವೆ ಅಂಥೇಳಿ. ಅಂದ್ರೆ ಇಲ್ಲಿ ಸಿಷೇವೆ ಅನ್ನೋದು ಮೇನ್ ವರ್ಬ್. ಸಿಷೇವೆ ಸೇವೆ ಮಾಡಿದರು. ಯಾರು ಸೇವೆ ಮಾಡಿದರು? ಏಷಃ ಸಿಷೇವೆ, ಹನುಮಂತ ದೇವರು ಸೇವೆ ಮಾಡಿದರು. ಏಷಃ ಅಂದ್ರೆ ಇವರು, ಇವರು ಅಂದ್ರೆ ಈಗ ಹನುಮಂತ ದೇವರ ಪ್ರಸಂಗ ಬರ್ತಾ ಇದೆ, ಆದ್ದರಿಂದ ಇವರು ಈ ಹನುಮಂತ ದೇವರು ಸೇವೆ ಮಾಡಿದರು. ಎಷ್ಟು ಸೇವೆ ಮಾಡಿದ್ರು? ಸಿರಾತ್ ಬಹುಕಾಲ ಸೇವೆ ಮಾಡಿದ್ರು ಅಂತೇಳಿ. ಯಾರ ಸೇವೆಯನ್ನು ಮಾಡಿದ್ದಾರೆ? ಆ ರಾಮಚಂದ್ರ ದೇವರು ಅವರ ವಿಶೇಷಣವನ್ನು ಹೇಳ್ತಾ ಇದ್ದಾರೆ. ಶ್ಯಾಮಂ ಸ್ಮಿತಾಸ್ಯಂ ಋತುದೀರ್ಘಹಸ್ತಂ ಸರೋಜನೇತ್ರಂ ಗದರಾದ ಯಾತ್ರಂ ಜಗನ್ಮಂಗಳಂ ಅಯೋಧ್ಯಾಧಿಪತೇ ವಪುಃ. ಸೊ ಆ ರಾಮಚಂದ್ರ ದೇವರು ಶ್ಯಾಮ, ಶ್ಯಾಮಳ ವರ್ಣ, ಶ್ಯಾಮಳವನ್ನು ನೀಲಮೇಘ ಶ್ಯಾಮನಾಗಿದ್ದಾನೆ ಭಗವಂತ. ನೀಲಮೇಘ ಶ್ಯಾಮ ಅಂತಹ ನೀಲಮೇಘ ಶ್ಯಾಮನಾದ ರಾಮಚಂದ್ರ ದೇವರು ಅವರು ಹೇಗಿದ್ದಾರೆ? ಸ್ಮಿತಾಸ್ಯಂ, ಸ್ಮಿತ ಅಂದ್ರೆ ಸ್ಮಿತ ಮಂದಹಾಸ. ಯಾವತ್ತು ಆ ರಾಮಚಂದ್ರ ದೇವರ ತುಟಿಗಳಲ್ಲಿ ಮಂದಹಾಸ ಯಾವತ್ತು ಚೆದರುವುದಿಲ್ಲ. ಎಷ್ಟುವರೆಗೂ ಅಂತ ಹೇಳಿದರೆ, ವನವಾಸಕ್ಕೆ ಹೋಗೋದಕ್ಕೆ ಮುಂಚೆ ತನ್ನ ತಂದೆ ದಶರಥ ರಾಮದೇವರ ರಾಮನ ರಾಮಚಂದ್ರ ನಾಳೆ ನಿಮ್ಗೆ ಪಟ್ಟಾಭಿಷೇಕ ಅಂದ್ರೆ ಆಯ್ತು ನಗ್ತಾ ಸರಿ ಅಂತ. ಆಮೇಲೆ ಕೈಕೇಯಿ ವರ ಬೇಡಿದಾಗ ಇಲ್ಲ ವನವಾಸಕ್ಕೆ ಹೋಗಬೇಕು, ಅದೇ ಮಂದಹಾಸ. ಮಂದಹಾಸದಲ್ಲಿ ಏನು ಪರಿವರ್ತನೆ ಬಂದಿಲ್ಲ. ಮಹಾರಾಜ ಆಗ್ತಾನಂದ್ರು ಮಂದಹಾಸ, ಗಾಡಿಗೆ ಹೋಗಬೇಕಂದ್ರೆ ಅದೇ ಮಂದಹಾಸ. ಆದ್ದರಿಂದ ಯಾವತ್ತೂ ಮಂದಹಾಸದಿಂದ ಇರುವವನು ಸ್ಮಿತಾಸ್ಯಂ, ಅದಕ್ಕೆ ಮಂದಹಾಸದಿಂದ ಕೂಡಿದ ಮುಖವುಳ್ಳವನಾಗಿದ್ದಾನೆ ಪರಮಾತ್ಮ. ಋತು ದೀರ್ಘಹಸ್ತಂ ಅಂತೇಳಿ, ಋತು ಅಂದ್ರೆ ಪುಷ್ಟಿಯಾಗಿರುವಂತಹದ್ದು. ಭಗವಂತನ ಕೈಗಳು ಯಾವತ್ತೂ, ಅಫ್ಕೋರ್ಸ್ ಅವನು ಅಪ್ರಾಕೃತ ಶರೀರ, ಆದರೂ ಕೂಡ ಎಲ್ಲರ ದೃಷ್ಟಿಗೆ ಗೋಚರನಾಗಿದ್ದಾನೆ. ದುರ್ಗಾದೇವಿಗೆ ಅನುಗ್ರಹಗೊಂಡಿದ್ದಾನೆ, ನಾನು ಅಪ್ರಾಕೃತನಾದರೂ ಎಲ್ಲರ ಕಣ್ಣಿಗೆ ಕಾಣಿಸುವಂತೆ ಮಾಡುವಂತ ಹಾಗೆ ಮಾಡಿದ್ದಾನೆ. ಆದ್ದರಿಂದ ಭಗವಂತ ಅಪ್ರಾಕೃತನಾದರೂ ಎಲ್ಲರಿಗೆ ಕಾಣಿಸ್ತಾ ಇದ್ದಾನೆ. ಅಪ್ರಾಕೃತ ಸ್ವರೂಪದಲ್ಲಿಯೇ ಅವನು ಆ ಪುಷ್ಟಿವಾದಂತಹ ದೀರ್ಘ ರಾಜಾನುಬಾಹು, ರಾಜಾನುಬಾಹು ಅಂದ್ರೆ ಮೊಣಕಾಳುವರೆಗೂ ಕೈಗಳು ಬರುತ್ತೆ ಅಂತೇಳಿ, ಅಷ್ಟು ದೊಡ್ಡ ದೊಡ್ಡ ಕೈಗಳು. ಸೊ ಆದ್ದರಿಂದ ಪುಷ್ಟಿಯಾಗಿರುವಂತಹ, ಉದ್ದವಾಗಿರುವಂತಹ, ಆಜಾನುಬಾಹು ಕೈಗಳುಳ್ಳ ಆ ಪರಮಾತ್ಮನನ್ನು ಪೂಜೆ ಮಾಡಿದ್ದಾರೆ. ಸೊ ಈ ವಿಧವಾಗಿ ಋತು ದೀರ್ಘಹಸ್ತಮ್ಮನ ಸರೋಜ ನೇತ್ರಂ, ಸರಸ್ಸು ಅಂದ್ರೆ ಸರೋವರ, ಅದರಲ್ಲಿ ಹುಟ್ಟಿದಂತಹದ್ದು ಕಮಲ. ಕಮಲದಂತೆ ಕಣ್ಣುಳ್ಳವನು ಸರೋಜನೇತು. ಕಮಲದಂತೆ ಕಣ್ಣುಗಳಂತ ಹೇಳಿದಾಗ ನಾವು ಅನೇಕ ಕಡೆ ನೋಡಿದ್ವಿ, ಭಗವಂತನಿಗೆ ಕಮಲದ ಕಣ್ಣುಗಳಂತ ಹೇಳುವ ಒಂದು ಆ ಶೇಪ್ ನಲ್ಲಿ ಸುಂದರವಾಗಿದೆ ಅಂತ ಒಂದು ಅರ್ಥ, ಅದು ಸುಲಭವಾದ ಅರ್ಥ. ಕಮಲ ದಳಾಯಕಾಶ, ಕಮಲದಂತೆ ಕಣ್ಣುಗಳಂತ ಹೇಳಿದೆ. ಕಮಲ ಪುಷ್ಪ ನೀರಿನಲ್ಲಿ ಇದ್ದರೂ ನೀರಿನ ಒಳಗೆ ಇರುತ್ತೆ, ನೀರಂಟೋದಿಲ್ಲ. ಹಾಗೆ ಭಗವಂತ ಈ ಸಂಸಾರದಲ್ಲಿಯೇ ತಾನೆಲ್ಲ ನಡೀತಾ ಮಾಡ್ತಾ ಎಲ್ಲ ಇರ್ತಾನೆ, ನಿರ್ಲಿಪ್ತ, ಯಾವುದವನು ಹತ್ತೋದಿಲ್ಲ, ಅವನಿಗೆ ಯಾವುದರ ಅಟ್ಯಾಚ್ಮೆಂಟ್ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲದವನು ಅನ್ನುವುದು ಕೂಡ ಅಂದ್ರೆ ಅವನ ದೃಷ್ಟಿಗೆ ಎಲ್ಲವೂ ಒಂದೇ, ಎಲ್ಲವೂ ಒಂದೇ ರೀತಿಯಲ್ಲಿ ಕಾಣಿಸುತ್ತೆ, ಸಮದೃಷ್ಟಿ ಉಳ್ಳವನು. ಆದ್ದರಿಂದ ಅವನು ಆ ವಿಧವಾಗಿ ಕೂಡ ಸರೋಜನೇತ್ರ ಕಮಲದಂತೆ ಕಣ್ಣುಳ್ಳವನು ಅಂತ ಅಂತಹ ಪರಮಾತ್ಮನನ್ನು. ಅವನು ಗಜರಾಜ ಯಾತ್ರ, ಗಜರಾಜ ಅಂತ ಸುಮ್ಮನೆ ಕಿಂಗ್ ಆಫ್ ಎಲಿಮೆಂಟ್ಸ್ ಅಂತ ತಗೋಬಹುದು, ಇಲ್ಲ ಗಜರಾಜ ಅಂದ್ರೆ ಐರಾವತ. ಮುಟ್ಟಿದಾಗೆ ಆನೆ ಗಂಭೀರವಾಗಿ ನಡೆಯುತ್ತೆ ಅಂತ ಅಂದ್ರೆ ಭಗವಂತ ನಡಿ, ಗಂಭೀರವಾದ ನಡಿ. ಯಾತ್ರ ಅಂದ್ರೆ ಗಮನ, ನಡಿ ಅವನ ಈ ನಡಿ ಗಂಭೀರವಾಗಿ, ಐರಾವತದಂತೆ ಇಲ್ಲ ಗದರಾಜದಂತೆ ನಡೀತಾನೆ ಭಗವಂತ, ಅಂತಹ ಗಂಭೀರದ ನಡಿಕೆ ಉಳ್ಳವನು ಅಂತ ಹೇಳಿ ಅದೇ ಮೆಜೆಸ್ಟಿ ಹೇಳುವಂತಹದ್ದು. ಅದಾದ ಮೇಲೆ ಅವನು ಜಗನ್ಮಂಗಳಂ ಅಂತ ಹೇಳಿ, ಜಗನ್ಮಂಗಳಂ, ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುವವನು. ಅಂದ್ರೆ ಎಲ್ಲಿ ಎಲ್ಲಿ ಮಂಗಳ ಆಗಬೇಕು ಅದು ಅವನಿಂದಲೇ ಆಗುತ್ತೆ. ಅವನು ನಿತ್ಯ ಮಂಗಳ ಮೂರ್ತಿ, ಮಿಕ್ಕವೂ ಕೂಡ ಮಂಗಳವಾಗಬೇಕಂದ್ರೆ ಅವನ ಅನುಗ್ರಹವಿದ್ದರೆ ಮಂಗಳವಾಗುತ್ತೆ, ಇಲ್ಲದ್ರೆ ಇಲ್ಲ. ಆದ್ದರಿಂದ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುವವನು ಅನ್ನುವ, ಸಮಸ್ತ ಪ್ರಪಂಚಕ್ಕೂ ಮಂಗಳವನ್ನು ಕೊಡುವವನು ಜಗನ್ ಮಂಗಳಂ ಅಂತ. ಅಯೋಧ್ಯಾಧಿಪತೇಹೇ, ಈಗ ರಾಮಚಂದ್ರ ದೇವರು ಅಯೋಧ್ಯೆಗೆ ತಿರುಗಿ ಬಂದಿದ್ದಾರೆ, ಪಟ್ಟಾಭಿಷೇಕವು ಆಯಿತು, ಅಯೋಧ್ಯಾಧಿಪತಿ ಆಗಿದ್ದಾನೆ. ಭರತ ರಾಮಚಂದ್ರ ದೇವರ ಪಾದುಕೆಗಳ ಸೇವೆಯನ್ನು ಮಾಡ್ತಾ ಕಾದುಕೊಂಡಿದ್ದು, ರಾಮವರತ್ಲು ರಾಮದೇವನಿಗೆ ನಿನ್ನದೇ ರಾಜ್ಯ ನಿನಗೆ ಕೊಡ್ತೇ ಇದ್ದೀನಿ ಅಂತ ಹೇಳಿ ಕೊಟ್ಟಾಗ ಅವರಿಗೆಲ್ಲರಿಗೂ ಅನುಗ್ರಹ ಮಾಡಬೇಕಂತ ಹೇಳಿ ರಾಮಚಂದ್ರ ದೇವರು ತಾನು ರಾಜನಾಗಿ ಆ ಸಮಸ್ತ ಜನಗಳನ್ನು ಸುಖವಾಗಿ ಇಟ್ಟಿದ್ದಾನೆ, ರಾಮರಾಜ್ಯವನ್ನು ಮಾಡಿದ ಅಂತಹ ಅಯೋಧ್ಯಾಧಿಪತಿಯಾದಂತಹ ರಾಮಚಂದ್ರ ದೇವರ ವಪುಹು ಶರೀರ, ಅದು ಎಂತಹ ಶರೀರ, ಅಪ್ರಾಕೃತವಾದ ಶರೀರ. ಅಂತಹ ಭಗವಂತನ ಅಪ್ರಾಕೃತ ರೂಪವನ್ನು ದೃಗ್ಭ್ಯಾಂ ಸೇವೆ, ಕಣ್ಣುಗಳಿಂದ ಸೇವೆ ಮಾಡಿ, ದೃಷ್ಟಿಯಿಂದ ಅಂದ್ರೆ ಕಣ್ಣುಗಳಿಂದ, ನೋಟಗಳಿಂದ ಸೇವೆ ಮಾಡಿದನು. ನೋಟಗಳಿಂದ ಸೇವೆ ಮಾಡುವುದಂದ್ರೆ ಏನು, ಹನುಮಂತ ದೇವರು ಎಲ್ಲ ವಿಧವಾದ ಸೇವೆ ಮಾಡಿದ್ದಾರಲ್ವ, ನೋಟದಿಂದ ಮಾಡುವುದು. ಕಣ್ಣುಗಳಿಂದ ಸೇವೆ ಮಾಡಿದ್ದಾರೆ, ನೋಡಿ ಸುಮ್ಮನೆ ನೋಡ್ತಾ ಇದ್ರೆ ಅಷ್ಟೇನಾ, ರಾಮಜನ್ ಸುಂದರವಾಗಿದ್ದಾರೆ, ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್, ಜಸ್ಟ್ ನೋಡ್ತಾ ಇರೋಣ ಅಂತ ಸುಮ್ಮನೆ ನೋಡ್ತಾ ನಿಂತು ಬಿಟ್ರ ಅಂದ್ರೆ ಇಲ್ಲ, ಅದು ಉಪಲಕ್ಷಣತೆಯ. ಸೊ ಕಣ್ಣುಗಳಿಂದ ಮಾಡಿದ್ದಾರೆ ಅಂದ್ರೆ ನಾವು ಮುಂಚೆ ನೋಡಿದಂತೆ ನವವಿಧ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಶ್ರವಣ, ಭಗವಂತನ ಚರಿತ್ರೆಯನ್ನು ಶ್ರವಣ ಮಾಡುವುದು. ಸೊ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವದನಂ ದಾಸ್ಯಂ ಸಖ್ಯಂ ಆತ್ಮನಿವೇದಂ, ಎಲ್ಲ ನವವಿಧ ಭಕ್ತಿಯನ್ನು ತೋರಿಸಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ನವವಿಧ ಭಕ್ತಿಗಳಿಂದ ಬಹುಕಾಲ ಅಯೋಧ್ಯಾ ನಗರದಲ್ಲಿ, ಅಯೋಧ್ಯಾದಲ್ಲಿ ನಿಂತು ಹನುಮಂತ ದೇವರು ಆ ರಾಮಚಂದ್ರ ಸೇವೆಯನ್ನು ಮಾಡಿದರು ಅಂತ ಹೇಳಿ ಈ ವಿಧವಾಗಿ ಸೇವೆ ಮಾಡಿದ ವೃತ್ತಾಂತವನ್ನು ಸುಂದರವಾಗಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ. ಅದು 21ನೇ ಪದ್ಯ. ಅದರಲ್ಲಿ ವ್ಯಾಕರಣ ವಿಶೇಷಗಳು ನಾವು ನೋಡ್ಬೋದು. ಸ್ಮಿತಂ ಆಸ್ಯಮ್ಯಸ್ಯ ಅಂತೇಳಿ, ಸ್ಮಿತಾಸ್ಯಂ ಅಂತ ಹೇಳಿದಾಗ ಅದು ಬಹುರೀಹಿ ಸಮಾಸ. ಅದೇ ವಿಧವಾಗಿ ಕೃತುದೀರ್ಘ ಹಸ್ತಂ ಅಂತ ಹೇಳಿದವಾಗ ಕೂಡ ಅದು ಕೂಡ ಬಹುರೀಹಿ ಸಮಾಸವೇ ಆಗಿದೆ. ಹೀಗೆ ಸರೋಜನೇತ್ರಂ ಇವೆಲ್ಲವೂ ಕೂಡ ಬಹುರೀಹಿ ಸಮಾಸಗಳೇ ಆಗಿದೆ. ಅಯೋಧ್ಯ ಅಧಿಪತೇಹೇ ಅಂತ ಹೇಳಿದಾಗ ಅದು ಮಾತ್ರ ಕರ್ಮಧಾರಿಯಾಗಿದೆ. ಈ ವಿಧವಾಗಿ ಆ ಭಗವಂತನನ್ನು ಸೇವೆಯನ್ನು ಮಾಡಿದ್ದಾರೆ. ಅಯೋಧ್ಯಾಯಾಹ ಅಧಿಪತಿ, ಅಯೋಧ್ಯಾಧಿಪತಿ ಅಂತ ಹೇಳಿ ತತ್ಪುರುಷ ಸಮಾಸ. ಈ ವಿಧವಾಗಿ ಆ ಶ್ರೀರಾಮಚಂದ್ರ ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಿದಾಗ ಅಲ್ಲಿ 22ನೇ ಪದ್ಯ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದರೆ ಈ ವಿಷಯದಲ್ಲಿ ಬಹಳ ಮಂದಿಗೆ ತಪ್ಪು ತಿಳುವಳಿಕೆ. ಅದು ಆ ಪದ್ಯ ಏನು ಅಂತ ನೋಡಿಬಿಟ್ಟು ಅದರ ಅರ್ಥ ನೋಡೋಣ. ಇಲ್ಲಿ ಹೇಳ್ತಾರೆ, ರಾಜ್ಯಾಭಿಷೇಕೆ ಅವಸಿತೇತ್ರ ಸೀತಾ ಶ್ರೇಷ್ಠಾಯ ನಸ್ತಾಂ ಭಜತಾಂ ದಿಶೇತಿ ರಾಮಸ್ಯ ವಾಣ್ಯ ಮಣಿಮಂಜುಮಾಲಾ ವ್ಯಾಜೇನ ದೀರ್ಘಾಂ ಕರುಣಾಂ ಬಬಂಧ ಅಂತ ಹೇಳಿ. ರಾಜ್ಯಾಭಿಷೇಕವಾಯಿತು. ಆ ರಾಜ್ಯಾಭಿಷೇಕ ಆದ ಮೇಲೆ ಅಭಿಷೇಕದ ಅನಂತರ ಅವಸಿತೆ, ರಾಜ್ಯಾಭಿಷೇಕೆ ಅವಸಿತೆ ಅಂದ್ರೆ ಆ ರಾಜ್ಯ ಪ್ರಸಾಭಿಷೇಕ ಮುಗಿದಾಗ, ಇದು ಅನ್ವಯಿಗೆ, ರಾಜ್ಯಾಭಿಷೇಕೆ ಅವಸಿತೆ ನಹ ಭಜತಾಂ ಶ್ರೇಷ್ಠಾಯ ಇಲ್ಲಿ ತಾಂ ದಿಶಾ ಇತಿ ರಾಮಸ್ಯ ವಾಣ್ಯ ಸೀತಾ ಮಣಿಮಂಜುಮಾಲಾ ವ್ಯಾಜೇನ ಅತ್ರ ದೀರ್ಘಾಂ ಕರುಣಾಂ ಪ್ರಬಂಧ ಅನ್ನೋದು ಅನ್ವಯ. ಅಂದ್ರೆ ಇಲ್ಲಿ ಆ ರಾಜ್ಯಾಭಿಷೇಕ ಆಯಿತು, ಅದರ ಮುಗಿದ ಮೇಲೆ ಕೊನೆಯಾಗಿ ಎಲ್ಲರೂ ಆಸೀನರಾಗಿದ್ದಾರೆ, ಎಲ್ಲರಿಗೂ ಸಂತೋಷವಾಗಿದೆ. ಆ ಸಮಯದಲ್ಲಿ ಅವಸಿತೆ ಅಯೋಧ್ಯ ರಾಜ್ಯದ ಪಟ್ಟಾಭಿಷೇಕ ಮುಗಿಲಕ್ಕೆ ಬಂತು, ಮುಗಿತು. ಅದಾದ ಮೇಲೆ ರಾಮಚಂದ್ರ ದೇವರು ಸೀತೆಗೆ ಹೇಳ್ತಾರೆ, ನಹ ಭಜತಾಂ, ನಹ ಅಂದ್ರೆ ನಮ್ಮನ್ನು, ಭಜತಾಂ ಸೇವಿಸುವವರ ಮಧ್ಯದಲ್ಲಿ ಶ್ರೇಷ್ಠಾಯ ಅತಿ ಪ್ರೀತಿ ಪಾತ್ರನಾದಂತಹ ಭಕ್ತ ಯಾರಿದ್ದಾನೋ ತಾಂ, ಆ ಮಾಲೆ ಆ ಭಕ್ತನಿಗೆ, ಅಂತಹ ಪ್ರೀತಿಪಾತ್ರನಿಗೆ ತಾಂ ಆ ಮಾಲೆ, ಒಂದು ಮಾಲೆ ಕೊಡ್ತಾರೆ ರಾಮಚಂದ್ರ ದೇವ್ ಸೀತೆಗೆ ಒಂದು ಮಾಲೆಯನ್ನು ಕೊಟ್ಟು, ಅಂತಹ ಪ್ರೀತಿಪಾತ್ರನಾದಂತಹ ಸೇವಕನಿಗೆ ಈ ಮಾಲೆಯನ್ನು ಕೊಡು ದಿಶಾ ಅಂತ ಕೊಡ್ತಾರೆ. ಇತಿ ಹೀಗೆ ಹೇಳಿದಾಗ ರಾಮಸ್ಯ ವಾಣ್ಯ, ಹೀಗೆ ಹೇಳಿದಂತಹ ಶ್ರೀರಾಮಚಂದ್ರ ದೇವರ ಮಾತಿನಿಂದ ಸೀತೆ ಏನು ಮಾಡಿದ್ಲು, ಸೀತಾದೇವಿ ಮಣಿ ಮಂಜುಮಾಲಾ ವ್ಯಾಜೇನ, ಅಂದ್ರೆ ಮಣಿಗಳು ರತ್ನದ ಮಂಜು ಅಂದ್ರೆ ಮನೋಹರವಾದಂತಹ ಮಾಲಾ ಸರದ ವ್ಯಾಜೇನ ನೆಪದಿಂದ, ಅಂದ್ರೆ ಆ ಮಣಿಮಂಜು ಮಾಲ ಕೊಡೋದು ಆ ನೆಪ, ಯಾರಿಗೆ ಕೊಡಬೇಕು, ಒಳ್ಳೆ ಭಕ್ತನಿಗೆ ಕೊಡಬೇಕು ಅಂತ ಹೇಳಿ, ಅತ್ರ ಅಂದ್ರೆ ಈ ಹನುಮಂತ ದೇವರಲ್ಲಿ ದೀರ್ಘಾಂ ಅತಿ ಅಧಿಕವಾದಂತಹ ಹೆಚ್ಚಾದಂತಹ ಅವಿಚ್ಛಿನ್ನವಾದಂತಹ ಕರುಣಾಂ ದಯೆಯನ್ನು ಬಬಂಧ ಇಟ್ಟಳು ಲಕ್ಷ್ಮೀದೇವಿ. ಅಂದರೆ ಲಕ್ಷ್ಮೀನಾರಾಯಣರು ಅಷ್ಟು ಪ್ರೀತಿಯಾಗಿ, ಅವರಿಗೆ ಮೂಲತಃ ಮಗ ವಾಯುದೇವರು ಪುತ್ರ, ಸೊ ಆದ್ದರಿಂದ ಇಲ್ಲಿ ಕೂಡ ಪುತ್ರ ಪ್ರೀತಿಯಲ್ಲಿ ಅಷ್ಟು ಒಂದು ಅಫೆಕ್ಷನೇಟ್ ಆಗಿ ಅದು ಕೊಟ್ಟಿದ್ದಾರೆ. ಅಷ್ಟು ಒಂದು ಇದು ಹನುಮಂತ ದೇವರು ಮಾಡಿದಂತಹ ಅತ್ಯಧಿಕವಾದ ಸೇವೆಗೆ ಇದು ಒಂದು ಪುರಸ್ಕಾರ ಕೊಟ್ಟಂತೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ವೃತ್ತಾಂತ ಬರುತ್ತೆ, ಎರಡು ಕಡೆ ಕೂಡ ಅದು ಕೊಟ್ಟರೆ ಅದನ್ನು ಹನುಮಂತ ದೇವರು ಸ್ವೀಕಾರ ಮಾಡಿ ತಾವು ಭಕ್ತಿಯಿಂದ ಹಾಕೊಳ್ತಾರೆ ಕುತ್ತಿಗೆಯಲ್ಲಿ. ಎಲ್ಲ ಸಿನಿಮಾಗಳು ಎಲ್ಲಾ ಕಡೆ ಶೋನಲ್ಲಿ ಹನುಮಂತ ದೇವರದ್ದು ಕಚ್ಚಿ ಕಚ್ಚಿ ನೋಡಿ, ಅದರಲ್ಲಿ ರಾಮದೇವರು ಇಲ್ಲ ಅಂತ ಹೇಳಿ ಅದನ್ನು ಬಿಸಾಕಿ ಬಿಟ್ರು ಅಂತ ಹೇಳಿ, ಆಮೇಲೆ ಎಲ್ಲರೂ ತೋರಿಸಿದಾಗ ಎದೆ ಸೀಳಿ ರಾಮಚಂದ್ರ ದೇವರನ್ನು ತಮ್ಮ ಎದೆಯಲ್ಲಿ ತೋರಿಸಿದರು ಅಂತ ಒಂದು ಕಾಲ್ಪನಿಕವಾದ ಸುಳ್ಳು ಕಥೆಯನ್ನು ಹೇಳ್ತಾರೆ. ಬಹಳ ದೋಷಪೂರ್ಣವಾದಂತಹ ಕಥೆ ಅದು. ಇನ್ನೇನು ಡಿಸ್ನಿ ಮೂವಿ ತರಹ ಅದು ಒಳ್ಳೆ ಫೋಟೋಗ್ರಫಿ ಅಂತ ನೋಡ್ಬೋದು ಅಷ್ಟೇ ಹೊರತು ಅದು ಸುಳ್ಳು ಕಥೆ, ಅದು ಹಾಗೆ ನಡೆಯುವುದಿಲ್ಲ. ವಾಲ್ಮೀಕಿಯು ಕೆಲವು ವಾಲ್ಮೀಕಿ ಹೀಗೆ ಬರೆದಿದ್ದಾನೆ, ವಾಲ್ಮೀಕಿ ಮೇಲೂ ಅದು ಒಂದು ನಿಂದೆ ಹಾಕಿದಂತಾಗತ್ತೆ. ಸೊ ವಾಲ್ಮೀಕಿ ಹಾಗೆ ಬರೆದಿಲ್ಲ, ಯಾವ ಸ್ಟ್ಯಾಂಡರ್ಡ್ ರಾಮಾಯಣದಲ್ಲಿ ಅದು ಇಲ್ಲ, ಯಾವುದೋ ಒಂದು ಕಾಲ್ಪನಿಕ ರಾಮಾಯಣಗಳಲ್ಲಿ ಅಲ್ಲನ್ನ ಬಂದಿರಬಹುದು ಅಷ್ಟೇ ಹೊರತು ಅದು ಭಗವಂತನಿಗೆ ದೋಷವನ್ನು ಕೊಟ್ಟಂತೆ ಆಗುತ್ತೆ, ಹನುಮಂತ ದೇವರಿಗೂ ದೋಷವನ್ನು ಕೊಟ್ಟಂತೆ. ಯಾಕಂತ ಹೇಳಿದರೆ ಹನುಮಂತ ದೇವರದ್ದು ಕಚ್ಚಿ ಕಚ್ಚಿ ನೋಡಿದ್ದಾರೆ, ಒಳಗೆ ರಾಮ ಕಾಣಿಸ್ಲಿಲ್ಲ ಅಂತ ಹೇಳಿದರೆ ಎರಡೇ ಪಾಸಿಬಿಲಿಟಿ. ಒಂದ, ಭಗವಂತ ಎಲ್ಲ ಕಡೆ ಸರ್ವವ್ಯಾಪ್ತನಾದ ಭಗವಂತ ಆ ಮಾಲೆಗಳ ಆ ಮಣಿಗಳಲ್ಲಿ ಇದ್ದಿಲ್ಲ ಅಂತ, ದೇವರು ಅಲ್ಲಿದ್ದಿಲ್ಲ. ಇನ್ನು ದೇವರಲ್ಲಿ ಇದ್ದ ಹನುಮಂತ ದೇವರು ನೋಡಲಿ, ಅವ್ರಿಗೆ ಕಾಣಲಿಲ್ಲ. ಓನ್ಲಿ ಟೂ ಪಾಸಿಬಿಲಿಟಿ, ದೇವರಲ್ಲಿ ಇದ್ದಿಲ್ಲ, ಇಲ್ಲ ದೇವರಲ್ಲಿ ಇದ್ದ ಅದೇ ಹನುಮಂತನಿಗೆ ಕಾಣಲಿಲ್ಲ. ದೇವರಲ್ಲಿ ಇದ್ದಿಲ್ಲ ಅಂದ್ರೆ ಅವನ ಸರ್ವವ್ಯಾಪ್ತಿಗೆ ದೋಷ ಬರುತ್ತೆ. ಸರಿ, ದೇವರು ಅಲ್ಲಿದ್ದ ಹನುಮಂತನಿಗೆ ಕಾಣಲಿಲ್ಲ ಅಂತ ಹೇಳಿದ್ರೆ ಹನುಮಂತನಿಗೆ ಆ ಎಲ್ಲ ಕಡೆ ರಾಮನನ್ನು ನೋಡುವ ಆ ದೃಷ್ಟಿ ಹನುಮಂತನಿಗಿಲ್ಲ ಅಂತ ಹೇಳಿದಂತಾಗುತ್ತೆ. ಅಷ್ಟೇ ಅಲ್ಲದೆ ಹನುಮಂತ ದೇವರು ಎಷ್ಟೋ ತಾವೊಂದು ಏನೋ ಹಾಕೊಂಡಿದ್ದಾರೆ, ಡ್ರೆಸ್ ಹಾಕೊಂಡಿದ್ದಾರೆ, ಏನೋ ಆಭರಣಗಳು ಹಾಕೊಂಡಿದ್ದಾರೆ, ಅವೆಲ್ಲ ಕಚ್ಚಿ ಕಚ್ಚಿ ಹಾಗೆ ನೋಡಿ ಹಾಕೊಂಡಿದ್ದಾರ? ಇಲ್ಲವೇ ಇಲ್ಲ. ಅಂತಹ ಪರಿಸ್ಥಿತಿ ಹನುಮಂತ ದೇವರಿಗೆ ಇಲ್ಲವೇ ಇಲ್ಲ. ಎಲ್ಲವನ್ನು ಕಚ್ಚಿ ಕಚ್ಚಿ ನೋಡಿ ಹಾಕೊಳ್ಳೋ ಪರಿಸ್ಥಿತಿ ಹನುಮಂತ ದೇವರಿಗೆ ಇಲ್ಲವೇ ಇಲ್ಲ. ಅದರ ಒಳಗಿರುವ ರಾಮನ ರೂಪ ಕಾಣಿಸುವುದಿಲ್ಲವೇ ಹನುಮಂತನಿಗೆ? ಸೊ ಇಂತಹ ಕಟ್ಟುಕಥೆಯಿಂದ ತಪ್ಪು ಕಲ್ಪನೆಗಳು ತುಂಬಾ ಕಡೆ ತುಂಬಿದೆ. ಸೊ ಅದು ಆ ಕಥೆಯನ್ನು ವಾಲ್ಮೀಕಿಯೂ ಪಡೆದಿಲ್ಲ, ಇಲ್ಲಿ ನಮಗೆ ಮಧ್ವವಿದೆಯಿಂದ ಹಾಗೆ ಬರೋದಿಲ್ಲ. ಕರುಣಾಂಬ ಬಂದ ಕರುಣಾ ತೋರಿಸಿ ಕೊಟ್ಟಂತಹ ರಾಮಚಂದ್ರ ದೇವರ ಸೀತಾದೇವಿಯರ ಅನುಗ್ರಹ ಮಾಡಿ ಕೊಟ್ಟಂತಹ ಸರವನ್ನು ಅತ್ಯಂತ ಆದರ ಭಕ್ತಿಗಳಿಂದ ಹನುಮಂತ ದೇವರು ಹಾಕೊಳ್ಳುತ್ತಾರೆ ಹೊತ್ತು ಅದನ್ನು ಕಚ್ಚಿ ಕಚ್ಚಿ ನೋಡಿ ಬಿಸಾಕ್ತಾರೆ ಅನ್ನೋದು ಬಹಳ ದುಷ್ಟವಾದ ಕಲ್ಪನೆ, ದುಷ್ಟವಾದ ಕಥೆ. ಅದನ್ನು ಮಾತ್ರ ಮನಸ್ಸಿನಿಂದ ತೆಗೆದೇ ಬಿಡಬೇಕು. ಸೊ ಅದು ಮುಖ್ಯವಾದ ಅಂಶ, ಅದನ್ನು ಹೇಳಬೇಕಂತ ಅನ್ಕೊಂಡಿದ್ದೆ. ಸೊ ನಾವು ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೇನೆ ಅಂದ್ರೆ ಕ್ವಶನ್ಸ್ ಏನ ಇರ್ಬೋದೇನೋ ಅಂತೇಳಿ. ಸೊ 23ನೇ ಶ್ಲೋಕ ನೆಕ್ಸ್ಟ್ ಕ್ಲಾಸ್ ಅನ್ನು ನೋಡೋಣ. ಅಲ್ಲಿವರೆಗೂ ಎಲ್ಲ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸ್ಸೇನೈವ ಬುದ್ಧ್ಯಾತ್ಮನವ ಅನ್ಸ್ವಭಾವಂ ಕರೋಮಿ ಇತಿ ಸಕಲಂ ಕರೋಮಿ. ಮತ್ತು ನಾರಾಯಣೇ ಸತ್ಯಂ ಶ್ರೀಕೃಷ್ಣ ಅರ್ಪಣಮಸ್ತು.